हरिः ओम् श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं नित्यासिद्धान्तद्वान्तविध्वंसनविचक्षणः जयतीर्थाख्यतनिर्भासतां नो हृदम्बरे अर्थिकल्पितकल्पोऽयं प्रत्यत्यकेसरे व्यासतीर्थगुरुर्भूयात् अस्मदिष्टातसिद्धये तपो विद्याविरक्त्यादि सद्गुणौकाकरानहं वादिराजगुरुनन्द्यै गिरिपदाश्रयान् पूज्य राघवेन्द्राय सिद्धधर्मलताय च भरतान्तपुरुक्षाय नमतां कामधेनवे दुर्वादिध्वान्तरवे वैष्णवेन्द्रीवरेन्दवे श्रीराघवेन्द्रगुरवे नमोत्तिमयाळवे आपादमौलिपर्यन्तं गुरूणामाक्तिं स्मरे तेन विघ्नाः प्रणश्यन्ति सिद्ध्यन्ति मनोरथाः। हरिः ओं श्रीगुरुभ्यो नमः। ನಾವು ಹರಿಕಥಾಮೃತಸಾರದಲ್ಲಿ 14ನೇ ಸಂಧಿ ಪಿತೃಗಣ ಸಂಧಿ ಅದನ್ನು ಮಾಡ್ತಾ ಇದ್ದೀವಿ. ನಾಂದಿ ಪದ್ಯವನ್ನು ಓದಿಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ ಪದ್ಯವನ್ನು ನೋಡಿದ್ದೀವಿ. ಶಕಟಭಂಜನ ಸಕಲ, ಇದು 17ನೇ ಪದ್ಯ, 17th verse. 14ನೇ ಸಂಧಿನಲ್ಲಿ 17ನೇ ಪದ್ಯ, ಶಕಟಭಂಜನ ಸಕಲ ಜೀವರ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನಿಸುವ ಸರ್ವಕಾಲದಿ ಅಕಟಕಟ ಈತನ ಮಹಾಮಹಿಮೆಗಳಿಗೇನೆಂಬೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಶಕಟಭಂಜನ, ಶಕಟಾಸುರನ್ನು ಸಂಹಾರ ಮಾಡಿದಂತ ಪರಮ ಶ್ರೀಕೃಷ್ಣ, ಶ್ರೀಕೃಷ್ಣ ಶಕಟಾಸುರ ಸಂಹಾರ ಮಾಡಿದ್ದು ಎಲ್ಲರಿಗೂ ಗೊತ್ತಾದ ವಿಷಯ. ಸೊ ಈ ವಿಧವಾಗಿ ಶಕಟ ರೂಪದಲ್ಲಿ ಕಂಸನಿಂದ ಪ್ರೇರಿಸಲ್ಪಟ್ಟು ಬಂದಂತಹ ಕಂಸನ ಆಜ್ಞೆಯಿಂದ ಬಂದಂತಹ ಶಕಟಾಸುರನನ್ನು ಚಿಕ್ಕ ಮಗುವಾಗಿದ್ದಾಗಲೇ ತಾನು ತನ್ನ ಪದತಾಡನದಿಂದ ಸಂಹಾರ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಈ ವಿಧವಾಗಿ ಶಕಟಭಂಜನಾದ ಪರಮಾತ್ಮ ಸಕಲ ಜೀವರ ನಿಕಟಗನು ತಾನಾಗಿ, ಸಮಸ್ತ ಜೀವರಾಶಿಗಳಿಗೆ ನಿಕಟಗನು, ನಿಕಟ ಅಂದ್ರೆ ಏನು, ಹತ್ತರ ಅಂತ ಅರ್ಥ. ನಿಕಟಗನು ಹತ್ತರ ಇರುವವನು, ಗ ಅಂದ್ರೆ ಗ ಗಮನ ಹೋಗುವುದು ಪ್ರವೇಶ. ಸೊ ನಿಕಟಗನು, ಸೊ ಎಲ್ಲರಿಗೆ ಅತ್ಯಂತ ಕ್ಲೋಸ್ ಆಗಿ ನಿಯರೆಸ್ಟ್ ಇರುವುದು ಪರಮಾತ್ಮ. ಯಾಕಂದ್ರೆ ಪರಮಾತ್ಮ ಎಲ್ಲರ ಸ್ವರೂಪ ದೇಹದ ಒಳಗೇ ಇದ್ದಾನೆ. ಆ ಕಾರಣದಿಂದ ಸಮಸ್ತ ಜೀವರಾಶಿಗಳಿಗೆ ಅವನು ನಿಕಟಗನು, ಹತ್ತರನೇ ಇದ್ದಾನೆ. ಆವಾಗ ದುಷ್ಟ ಜೀವರಾಶಿಗಳಾಗಲಿ ಒಳ್ಳೆ ಜೀವರಾಶಿಗಳು, ಸಜ್ಜನರು ದುರ್ಜನರು, ಎಲ್ಲರಿಗೂ ಕೂಡ ಸ್ವರೂಪ ದೇಹದಲ್ಲಿ ತಾನಿದ್ದಾನೆ. ದುರ್ಜನರ ಸ್ವರೂಪ ದೇಹದಲ್ಲಿ ತಾನು ಇದ್ದು ಅವರಿಗೆ ಅವರ ಸ್ವರೂಪಾನುಸಾರವಾಗಿ, ಸ್ವಭಾವಾನುಸಾರವಾಗಿ ಪ್ರೇರಣೆ ಕೊಡ್ತಾನೆ. ಒಳ್ಳೆ ಜೀವರ ಒಳಗಿದ್ದು ಅವರಿಗೂ ಸ್ವರೂಪ ಸ್ವಭಾವಾನುಸಾರವಾಗಿ ಪ್ರೇರಣೆ ಅಂದ್ರೆ ಎಲ್ಲರ ಒಳಗೆ ತಾನು ಪ್ರವೇಶ ಮಾಡಿ ಎಲ್ಲರ ಜೀವರ ಒಳಗೆ ನಿಕಟಗನು ತಾನು ಆಗಿ ಲೋಕಕ್ಕೆ ಪ್ರಕಟನಾಗದೆ, ತಾನು ಸ್ವರೂಪ ದೇಹದಲ್ಲಿ ಇದ್ದರೂ ಕೂಡ ಯಾರಿಗೆ ಕಾಣಿಸಿಕೊಡುವುದಿಲ್ಲ. ಯಾಕೆಂದ್ರೆ ಅವನು ಗೂಢನಾಗಿದ್ದಾನೆ, ಗುಪ್ತನಾಗಿದ್ದಾನೆ ತಾನು, ಅಂದ್ರೆ ವ್ಯಕ್ತನಾಗುವುದಿಲ್ಲ. ಸಾಧನೆ ಮಾಡಿದವರಿಗೆ ಮಾತ್ರನೇ ಕಾಣಿಸಿಕೊಡ್ತಾನೆ. ಅದಕ್ಕೆ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸ್ತ, ಪ್ರಕಟನಾಗೋದಿಲ್ಲ, ಕಾಣಿಸಿಕೊಡುವುದಿಲ್ಲ. ಯಾಕೆ ಅಂದರೆ ಅವರು ಸಾಧನೆ ಮಾಡಿ ಅವರು ಯೋಗ್ಯರಾದ ಮೇಲೇನೆ, ಯೋಗ್ಯತೆಯನ್ನು ಪಡೆದ ಮೇಲೇನೆ ತಾನು ಕಾಣಿಸಿಕೊಡ್ತಾನೆ. ಸಕಲ ಕರ್ಮವ ಮಾಡಿ ಮಾಡಿಸುತ್ತ, ಆ ಸಾಧನೆ ನಡೆಯುವವರು ಕೂಡ ಎಲ್ಲರಿಗೂ ಅವರವರಿಗೆ ತಕ್ಕಂತೆ ಕರ್ಮಗಳನ್ನು ಮಾಡಿ ಮಾಡಿಸುತ್ತಾನೆ. ಅಕುಟಿಲಾತ್ಮಕ ಭಕುತ ಜನರಿಗೆ, ಇಲ್ಲಿ ಎರಡು ವಿಧವಾಗಿ ಅಕುಟಿಲಾತ್ಮಕ ಅನ್ನೋದು ಯಾರಿಗೆ ಅಬ್ಜೆಕ್ಟಿವ್, ಪರಮಾತ್ಮನಿಗೂ ಹೇಳಬಹುದು, ಭಕ್ತರಿಗೆ ಹೇಳಿದಾಗ ಅವರವರ ಯೋಗ್ಯತೆ ಅನುಸಾರ. ಅವರು ಅಕುಟಿಲಾತ್ಮಕರು, ಕುಟಿಲ ಅಂದರೆ ಒಂದು ಮೋಸ ಮಾಡುವುದಾಗಲಿ ದುಷ್ಟತ್ವ ಇರುವಂತಹದ್ದು, ಸೊ ಅದು ಕುಟಿಲ, ಕುಟಿಲ ಸ್ವಭಾವ ಅಂತ ಹೇಳಿದ ಅಂದ್ರೆ ಕೆಟ್ಟ ಸ್ವಭಾವ, ಕೆಟ್ಟದ್ದು ಕುಟಿಲತ್ವ. ಸೊ ಆ ಕೆಟ್ಟತನ ಇಲ್ಲದೇ ಇರುವುದು ಅಕುಟಿಲ, ಅಂದ್ರೆ ಒಳ್ಳೆಯದಾದಂತಹ ಒಳ್ಳೆ ಭಕ್ತ ಅಕುಟಿಲಾತ್ಮಕರು ಅಂದ್ರೆ ಬಹಳ ಸಜ್ಜನರು, ಸಾಧು ಆದಂತಹ ಸಜ್ಜ ಯಾರಿದ್ದಾರೋ ಅಂತಹ ಭಕ್ತ ಜನರಿಗೆ ಸುಖದ ನೆನೆಸುವ ಅಂತ. ಸೊ ಅಕುಟಿಲಾತ್ಮಕ ಅನ್ನೋದು ಭಕ್ತ ಜನರಿಗೂ ಅವರವರ ಯೋಗ್ಯತೆ ಅನುಸಾರ ತಗೋಬಹುದು. ಪರಮಾತ್ಮನಿಗೆ ಹೇಳಿದಾಗ ಪೂರ್ಣವಾಗಿ ಅವನು ಅಕುಟಿಲಾತ್ಮಕ, ಅವನು ಯಾರಿಗೂ ಮೋಸ ಮಾಡುವುದಿಲ್ಲ, ಅವನಿಗೆ ಮೋಸ ಮಾಡುವ ಸ್ವಭಾವ ಇಲ್ಲ, ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ, ಅವನಿಗೆ ಪಾರಪಕ್ಷ ದೋಷ ಇಲ್ಲ. ಸೊ ಯಾರಿಗೂ ಕೂಡ ತಾನು ಅಕುಟಿಲಾತ್ಮಕ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಯಾವ ದೋಷವೂ ಇಲ್ಲದೆ. ಅಕುಟಿಲಾತ್ಮಕ ಅಂದ್ರೆ ಸರ್ವದೋಷರಹಿತ ಅನ್ನುವ ಅರ್ಥದಲ್ಲಿ ಅಕುಟಿಲಾತ್ಮಕ ಪರಮಾತ್ಮನಿಗೂ ಅನ್ವಯ ಮಾಡಬಹುದು. ಈ ವಿಧವಾಗಿ ಅಕುಟಿಲಾತ್ಮಕನಾದ ಪರಮಾತ್ಮ ಅವರವರ ಯೋಗ್ಯತಾನುಸಾರ ಅಕುಟಿಲಾತ್ಮಕರಾದಂತಹ ಭಕ್ತ ಜನರಿಗೆ ಸುಖದನ್ನು ಎನಿಸುವ ಸುಖವನ್ನು ಕೊಡುತ್ತಾನೆ, ಅವರವರಿಗೆ ತಕ್ಕಂತೆ ಸುಖವನ್ನು. ಸುಖಗಳನ್ನು ಕೊಡುವುದಂದ್ರೆ ಈ ಲೋಕದಲ್ಲಿ ಮುಕ್ತಿಗೆ ಮುಂಚೆ ಬರುವಂತಹ ಇದು ಸಂಸಾರದಲ್ಲಿ ಸುಖವನ್ನು ಕೊಡುವುದು ಮಾತ್ರವೇ ಅಲ್ಲದೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಲಿಂಗಭಂಗ ಆದ ಮೇಲೆ ಮೋಕ್ಷದಲ್ಲಿ ಇರುವಂತಹ ಪರ್ಮನೆಂಟ್ ಸುಖ, ಶಾಶ್ವತವಾದ ಸುಖವನ್ನು ಕೊಡುವವನಾಗಿದ್ದಾನೆ. ಅದಕ್ಕೆ ಅವನು ಸುಖದ ಅಂತ ಮೋಕ್ಷ ಪ್ರದಾಯಕನಾಗಿದ್ದಾನೆ ಪರಮಾತ್ಮ. ಸುಖದ ನೆನೆಸುವ ಸರ್ವಕಾಲದಿ ಅಂದ್ರೆ ಭಕ್ತ ಜನರಿಗೆ, ಯೋಗ್ಯರಾದ ಜನರಿಗೆ ಸುಖವನ್ನು ಕೊಟ್ಟು, ಮೋಕ್ಷವನ್ನು ಕೊಟ್ಟು, ಸರ್ವಕಾಲದಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಅವನು ಅವರನ್ನು ಕಾಪಾಡ್ತಾ ಇರ್ತಾನೆ ಅಂತಹ ಪರಮಾತ್ಮ. ಅಕಟಕಟ ಅಕಟಕಟ, ಏನಾಶ್ಚರ್ಯ ಏನಾಶ್ಚರ್ಯ. ಅಕಟಕಟ ಅಂದ್ರೆ ಇಂಟರ್ಜೆಕ್ಷನ್, ಅಕಟಕಟ ಅತ್ಯಂತ ಆಶ್ಚರ್ಯನಾದಂತಹ ಈ ಪರಮಾತ್ಮ, ಈತನ ಮಹಾಮಹಿಮೆಗಳಿಗೆ ಏನೆಂಬೆ. ಈ ಪರಮಾತ್ಮನ ಮಹಾಮಹಿಮೆಗಳನ್ನು ವರ್ಣನ ನಾನೇನು ಮಾಡಲಾರೆ. ನನ್ನಿಂದ ಆ ಪರಮಾತ್ಮನ ವರ್ಣನ ಗುಣಗಣಗಾನ ಮಾಡುವುದಕ್ಕೆ ನನ್ನ ಕೈಲಾದಷ್ಟು ಏನೋ ಸ್ವಲ್ಪ ಅಲ್ಪ ಬುದ್ಧಿಯಿಂದ ಮಾಡುತ್ತೇನೆ ಹೊರತು ಆ ಪರಮಾತ್ಮನ ಮಹಾಮಹಿಮೆಗಳಿಗೆ ನಾನು ವರ್ಣಿಸಲಾರೆ. ಅದು ಬಹಳ ಆಶ್ಚರ್ಯಕರವಾದದ್ದು ಅಂತ ಹೇಳಿ ಇಲ್ಲಿ ಸ್ತೋತ್ರರೂಪಕವಾಗಿ ಹೇಳ್ತಾ ಇದ್ದಾರೆ. ಇದು ಪಿತೃಗಣ ಸಂಧಿಯಲ್ಲಿ ಯಾಕೆ ಬಂತು ಈ ಪದ್ಯ ಅಂತ ಹೇಳಿದರೆ, ಇದು ಪಿತೃಗಣಗಳು ಈ ಲೋಕದಿಂದ ಬೇರೆ ಲೋಕ ಇದೆ. ಪಿತೃಗಳಿಗೆ ನಾವು ಶ್ರಾದ್ದಾದಿ ಕಾರ್ಯಗಳು ಮಾಡಬೇಕಂದ್ರೆ ಬೇರೆ ಲೋಕಗಳೇ ಇದೋ ಇಲ್ಲವೋ, ಇಲ್ಲಿಂದ ಹೋದವರು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ, ಇಲ್ಲಿಂದ ಬಿಟ್ಟುಬಿಟ್ರೆ ಅಷ್ಟೇ ಆಯ್ತು ಮುಗಿದೋಯ್ತು ಅವ್ರ ಕತೆ ಅಂತ ಭಾವಿಸುವವರಿಗೆ ಇಲ್ಲ, ಇಲ್ಲಿ ಸುಖದ ಅಂತ ಹೇಳುವುದರ ಮೂಲಕವಾಗಿ ಬೇರೆ ಲೋಕಗಳು ಮೋಕ್ಷ ಸುಖ ಇದೆ ಅಂತ ಕೊಡುವುದು ಹೇಳಿದಂತೆ ಆಯಿತು. ಪ್ರಕಟನಾಗುವುದಿಲ್ಲ, ಕಾಣಿಸಿಕೊಡುವುದಿಲ್ಲ ಅಂದ್ರೆ ಸ್ವರೂಪ ದೇಹದಲ್ಲಿ ಅವನು ಎಲ್ಲರ ಒಳಗೆ ನಿಂತಿದ್ದಾನೆ. ಆಗಿರುವುದರಿಂದ ಆ ಪರಮಾತ್ಮ ಯಾವಾಗಲೂ ಅವರ ಒಳಗಿದ್ದಾನೆ ಅಂತ ಹೇಳಿದ್ರೆ, ಅವರ ಜೀವಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಮರಣ ಬಂದ ಮೇಲೂ ಕೂಡ ಆ ಜೀವಗಳು ಇನ್ನೂ ಹಾಗೆ ಉಳ್ಕೊಂಡಿರ್ತಾರೆ. ಅವರಿಗೆ ಈ ಲೋಕದಲ್ಲಿಯೇ ದೇಹದ ಮರಣ ಜೊತೆಯಲ್ಲಿ ಜೀವದ ಮರಣವೂ ಆಗುತ್ತೆ ಅಂತ ಭಾವನೆ ಮಾಡಕೂಡದು ಅಂತ ಹೇಳಿ ಹೇಳುವುದಕ್ಕಾಗಿ ಆ ಪಿತೃ ದೇವತೆಗಳನ್ನು ನಾವು ಶ್ರಾದ್ದಾದಿಗಳಿಂದ ಪ್ರೀತಿಗೊಳಿಸಬೇಕು ಅನ್ನುವ ಕರ್ತವ್ಯವನ್ನು ಇಂಡೈರೆಕ್ಟ್ ಆಗಿ ಬೋಧನೆ ಮಾಡುವಂತಹ ಭಾವನೆ ಇದರಲ್ಲಿ ಅಡಗಿದೆ. ಸೊ ಅದಕ್ಕೆ ಇಂತಹ ಪರಮಾತ್ಮನ ಮಹಾಮಯಗಳನ್ನು ವರ್ಣಿಸಲಾರೆನು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ, ಶ್ರೀಲಕ್ಷ್ಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶನಾಭನಿ ಲೀಲೆಗೈಸುತ್ತ ತೋರಿಕೊಳ್ಳದೆ ಪಾಲಿನಲು ಘೃತವಿದ್ದ ತೆರದಿಂತಿಪ್ಪ ತ್ರಿಸ್ಥಲದಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಏನು, ಶ್ರೀಲಕ್ಷ್ಮಿ ವಲ್ಲಭನು, ಶ್ರೀಲಕ್ಷ್ಮೀಪತಿ, ಶ್ರೀ ಅಂದ್ರೆ ಲಕ್ಷ್ಮಿ, ಶ್ರೀಲಕ್ಷ್ಮೀಪತಿ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಶ್ರೀಲಕ್ಷ್ಮಿ ವಲ್ಲಭನು. ಸೊ ಲಕ್ಷ್ಮಿ ವಲ್ಲಭ, ಶ್ರೀಪತಿ ಅಂತ ಹೇಳ್ಬೋದು, ಇಲ್ಲ ಲಕ್ಷ್ಮೀಪತಿ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ ವಲ್ಲಭ ಅಂತ ಹೇಳಿದ್ರೆ ಯಾಕೆ ಎರಡು ಎರಡು ಅಂತ ಬರ್ತಾ ಇದೆ ಶಬ್ದಗಳು ಅಂತ ಹೇಳಿದರೆ, ಲಕ್ಷ್ಮೀ ವಲ್ಲಭ ಲಕ್ಷ್ಮೀಪತಿ, ಶ್ರೀ ಅನ್ನೋದು ಲಕ್ಷ್ಮಿ ಅಂತ ತಗೊಳ್ಳದೆ ಶೋಭ ಕಾಂತಿ ಪ್ರಕಾಶ ಅಂತ ತಗೊಂಡ್ರೆ ಅನಂತ ಪ್ರಕಾಶದಿಂದ ಕೂಡಿರುವಂತಹ ಲಕ್ಷ್ಮೀಪತಿ. ಸೊ ಶ್ರೀಲಕ್ಷ್ಮಿಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ರೆ ಶ್ರೀಲಕ್ಷ್ಮಿ ವಲ್ಲಭ ಅಂತ ತಗೋಬಹುದು. ಅದು ಒಂದು ವಿಧ. ಇಲ್ಲ, ಲಕ್ಷ್ಮೀ ವಲ್ಲಭನಾದ ಲಕ್ಷ್ಮೀಪತಿಯಾದ ನಾರಾಯಣ ಶ್ರೀಮನ್ನಾರಾಯಣ ಅವನು ಶ್ರೀ ವೈಕುಂಠ, ಶ್ರೀ ಅನ್ನೋದು ವೈಕುಂಠಾಲಯ ಪ್ರಣವ ಪ್ರಕೃತಿ ಇವೆಲ್ಲದ ಕೂಡ ಅಧಿಷ್ಠಾನದಲ್ಲಿ ಆ ಅಧಿಷ್ಠಾನಗಳನ್ನು ಇಟ್ಕೊಂಡು ಲಕ್ಷ್ಮೀದೇವಿ ಅಲ್ಲಿ ಇದ್ದು ಆ ಅಧಿಷ್ಠಾನಗಳಲ್ಲಿರುವ ಪರಮಾತ್ಮನನ್ನು ನಿತ್ಯ ಸೇವೆ ಮಾಡ್ತಾ ಇದ್ದಾಳೆ. ಸೊ ಈ ಶ್ರೀ ಅನ್ನೋ ಶಬ್ದ ಲಕ್ಷ್ಮೀ ವಲ್ಲಭ ಅಂತ ಅದಕ್ಕೆ ಅನ್ವಯ ಮಾಡದೆ ವೈಕುಂಠಾಲಯ ಪ್ರಣವ ಪ್ರಕೃತಿ ಕೀಲಾಲದಾಸನ ಮುಖ್ಯ ಅದರ ಅರ್ಥ ಏನೋ ಬರ್ತೀನಿ. ಸೊ ಇದಕ್ಕೆ ಅನ್ವಯ ಮಾಡಿಕೊಂಡ್ರೆ ಇವೆಲ್ಲದರ ಒಳಗೂ ಲಕ್ಷ್ಮೀದೇವಿ ಪರಮಾತ್ಮನನ್ನು ಸೇವೆ ಮಾಡ್ತಾ ಇರ್ತಾಳೆ ಅಂತ ನಾವು ಆ ವಿಧವಾಗ ಅನ್ವಯ ಮಾಡಬಹುದು. ವೈಕುಂಠಾಲಯದಿ, ವೈಕುಂಠಾಲಯ ವೈಕುಂಠ ಪರಮಾತ್ಮನ ನಿವಾಸ ಸ್ಥಾನವಾದಂತಹ ವೈಕುಂಠ ಸ್ಥಾನದಲ್ಲಿ, ಅಲ್ಲಿ ಪ್ರಣವ ಓಂಕಾರದಲ್ಲಿ, ಪ್ರಕೃತಿ, ಪ್ರಕೃತಿ ಅಂದ್ರೆ ಯಾವ ಪ್ರಕೃತಿ, ಜಡ ಪ್ರಕೃತಿ, ಯಾವ ಜಡ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ ಆಗಬಹುದು, ಇಲ್ಲಿ ನಮಗೆ ಕಾಣಿಸುವಂತಹ ಪ್ರಕೃತಿ ಎರಡು, ಆದ್ರೆ ಮುಖ್ಯವಾಗಿ ಮೂಲ ಪ್ರಕೃತಿ. ಸೊ ಮುಖ್ಯವಾದ ಅರ್ಥದಲ್ಲಿ ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿ ಯಾಕೆ ಮೂಲ ಪ್ರಕೃತಿ ಅಂತ ಹೇಳ್ತಾ ಇದೆ, ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಲಿಸ್ಟ್ ಅನ್ನೋದು ಮುಂಚೆ ನೋಡೋಣ. ಸೊ ಇವೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಪರಮಾತ್ಮ ಇದ್ದಾನೆ. ಏನು, ವೈಕುಂಠಾಲಯದಲ್ಲಿ, ಪ್ರಣವ ಓಂಕಾರದಲ್ಲಿ, ಪ್ರಕೃತಿ ಮೂಲ ಪ್ರಕೃತಿಯಲ್ಲಿ, ಕೀಲಾಲಜ ಆಸನ ಮುಖ್ಯ. ಕೀಲಾಲಜ, ಕೀಲಾಲಜ ಅಂದ್ರೆ ಕೀಲಾಲ ನೀರು, ನೀರಿನಲ್ಲಿ ಜಾ ಹುಟ್ಟಿದ್ದು ಕಮಲ, ಕಮಲಾ ಪುಷ್ಪಕ್ಕೆ ಕೀಲಾಲಜ ಅಂತ ಹೇಳ್ತಾರೆ. ಕೀಲಾಲಜಾಸನ, ಪದ್ಮಾಸನ, ಕಮಲಾಸನ, ಬ್ರಹ್ಮದೇವರು ಮುಖ್ಯ ಮೊದಲಾದಂತಹ ಚೇತನರ ಒಳಗೆ ನೆಲೆಸಿದ್ದು, ಜೀವರಾಶಿಗಳ ಒಳಗೆ ನೆಲೆಸಿದ್ದಾನೆ ಪರಮಾತ್ಮ. ನಮಗೆ ಏನು, ಈ ಪ್ರಪಂಚದಲ್ಲಿ ಯಾವುದೇ ಆದ ಸೃಷ್ಟಿ ಕಾರ್ಯಗಳೆಲ್ಲ ನಡೀತಾ ಇರಬೇಕಂದ್ರೆ ಕಾರಣಗಳು, ಕಾರಣಗಳು. ಸೊ ಎವ್ರಿಥಿಂಗ್, ಸೊ ವೈಕುಂಠ ಒಂದು ಸುಖ, ಅದೊಂದು ಕಾರಣ, ಸುಖಕ್ಕೆ ಕಾರಣ. ವೈಕುಂಠಕ್ಕಾಗಿ ಎಲ್ಲರೂ ಸಾಧನೆಯನ್ನು ಮಾಡ್ತಾರೆ, ಅದು ಒಂದು ವಿಧವಾದ ಕಾರಣ ವೈಕುಂಠ, ವೈಕುಂಠಾಲಯ. ಎಲ್ಲ ಶಬ್ದಗಳಿಗೆ ಮೂಲಭೂತವಾದಂತಹ ಇರುವಂತಹದ್ದು ಓಂಕಾರ, ಪ್ರಣವ ಓಂಕಾರ. ಅಕ್ಷರಗಳೆಲ್ಲ ಕೂಡ ವರ್ಣಗಳಿಗೆ ಮೂಲಭೂತವಾದದ್ದು ಓಂಕಾರ. ಎಲ್ಲ ಸೃಷ್ಟಿಗೆ ಮೆಟೀರಿಯಲ್ ಕಾಸ್ ಅಂಡ್ ಎಫಿಷಿಯಂಟ್ ಕಾಸ್. ಮೆಟೀರಿಯಲ್ ಕಾಸ್ ಅಂದ್ರೆ ಈ ಮೆಟೀರಿಯಲ್ ಕಾಸ್ ಯಾವುದಿದ್ರೋ ಅದಕ್ಕೆ ಪ್ರಕೃತಿ, ಮೂಲ ಪ್ರಕೃತಿ ಮೆಟೀರಿಯಲ್ ಕಾಸ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಮಾಡಲಕ್ಕೆ ಬೇಕಾದ ಪ್ರೈಮಾರ್ಡಿಯಲ್ ಮ್ಯಾಟರ್, ಸೊ ಬೇಸಿಕ್ ಮೆಟೀರಿಯಲ್, ಅದು ಯಾವುದಿದೋ ಅದು ಪ್ರಕೃತಿ, ಆ ಮೂಲ ಪ್ರಕೃತಿ. ಸೊ ಇದು, ದಿಸ್ ಇಸ್ ಒಂದು ಮೂಲ ಕಾರಣ. ಕೀಲಾಲಜಾಸನ ಎಲ್ಲವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಸೊ ಆ ಬ್ರಹ್ಮದೇವರು ಈ ಜಗತ್ತು ಬ್ರಹ್ಮಾಂಡಕ್ಕೆ ಒಂದು ಮೂಲಭೂತವಾಗಿದ್ದಾರೆ. ಸೊ ಈ ವಿಧವಾಗಿ ಅವರಿದ್ದಾರೆ ಅಂತ ಹೇಳಿದ್ರೆ, ಈ ವಿಧವಾಗಿ ನಮಗೆ ಎಲ್ಲದಕ್ಕೂ ಯಾವ್ದಾವುದು ಮೂಲಭೂತವಾಗಿ ಕಾಣಿಸಿಕೊಡ್ತಾ ಇದೋ ಅವೆಲ್ಲದಕ್ಕೂ ಕೂಡ ಮೂಲಭೂತನಾಗಿದ್ದಾನೆ ಪರಮಾತ್ಮ. ಅಂದ್ರೆ ಈಸ್ ಕಾಸ್ ಆಫ್ ದಿ ಕಾಸ್, ಪ್ರೈಮ್ ಕಾಸ್, ಪ್ರೈಮಾರ್ಡಿಯಲ್ ಕಾಸ್, ಎಲ್ಲದಕ್ಕಿಂತ ಎಲ್ಲ ಕಾರಣಗಳಿಗೂ ಮೂಲ ಕಾರಣನಾಗಿದ್ದಾನೆ. ನಮಗೆ ಯಾವುದು ಮೂಲ ಕಾರಣ ಅಂತ ಕಾಣಿಸಿದ್ರೆ ಅದಕ್ಕೂ ಮೂಲವಾಗಿದ್ದಾನೆ ತಾನೆ. ಅಂದ್ರೆ ಹೀಸ್ ದ ಬಿಗಿನಿಂಗ್ ಆಫ್ ದ ಬಿಗಿನಿಂಗ್, ಹೀಸ್ ದ ಕಾಸ್ ಆಫ್ ದ ಕಾಸ್, ಹೀಸ್ ದ ಪ್ರೈಮಾರ್ಡಿಯಲ್ ಕಾಸ್, ಎಲ್ಲದಕ್ಕೂ ಮೂಲಭೂತನಾದ ಮೂಲ ಕಾರಣ ಆಗಿದ್ದಾನೆ ಪರಮಾತ್ಮ ಅಂತ ಹೇಳಿ ಈ ವಿಧವಾಗಿ ವೈಕುಂಠಾಲಯಕ್ಕೆ, ಪ್ರಣವಕ್ಕೆ, ಓಂಕಾರಕ್ಕೆ, ಪ್ರಕೃತಿಗೆ, ಮೂಲ ಪ್ರಕೃತಿಗೆ, ಬ್ರಹ್ಮದೇವರಿಗೆ ಮೊದಲಾದಂತಹ ಜೀವರಾಶಿ, ಇಳಿ ಜೀವರಾಶಿಗಳು ಕೆಳಗಿನವರೆಗೂ ತಗೊಂಡ್ರೆ ಯಾರೋ ಒಬ್ಬನು ಒಂದು ಯಾವುದೋ ಸೃಷ್ಟಿ ಮಾಡಿದ್ದಾನೆ, ಒಂದು ಕುಂಭಾರ ಮಡಿಕೆಯನ್ನು ಸೃಷ್ಟಿ ಮಾಡಿದ್ದಾನೆ, ಆ ಕುಂಭಾರನ ಒಳಗಿದ್ದು ಅವನಿಗೂ ಮೂಲಭೂತನಾಗಿ ಪರಮಾತ್ಮ ಇದ್ದಾನೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಸೃಷ್ಟಿ ಕಾರ್ಯಗಳು ಯಾರ್ಯಾರು ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಮೂಲಭೂತನಾಗಿ ಪರಮಾತ್ಮ ಇದ್ದಾನೆ. ಈ ವಿಧವಾಗಿ ಸಮಸ್ತ ಚೇತನರ ಒಳಗೆ, ಚೇತನ ಜೀವರಾಶಿಗಳ ಒಳಗೆ ಇದ್ದು ಮೂಲ ಕಾರಣ ಅನ್ನುವ ಹೆಸರಿನಿಂದ ಕರೆಯಲ್ಪಡುತ್ತಾನೆ ಪರಮಾತ್ಮ. ಅವನು ಮೂಲ ಕಾರಣ, ದ ಪ್ರೈಮಾರ್ಡಿಯಲ್ ಕಾಸ್ ಅಂತ ಹೇಳಿ ಪರಮಾತ್ಮನ್ನು ಕರೀತಾರೆ. ಅವನು ಅಂಶನಾಮದಿ, ಅಂಶ ಅನ್ನುವ ಹೆಸರಿನಿಂದ ಕರೆಯ. ಏನು ಅಂಶ? ಅಂಶ ಮೀನ್ಸ್ ದ ಇನ್ನರ್ ಫೋರ್ಸ್, ಇನ್ನರ್ ಎಂಬಡೆಡ್ ಫೋರ್ಸ್, ಎಲ್ಲದಕ್ಕೂ ಅಂಶ. ಅಂಶ ಅಂದ್ರೆ ಹೀಸ್ ದ ಇನ್ನರ್ ಫೋರ್ಸ್ ಫಾರ್ ಎವ್ರಿಥಿಂಗ್, ಅದಕ್ಕೆ ಅವನಿಗೆ ಅಂಶ ಅನ್ನುವ ಹೆಸರು ಕೂಡ. ಸೊ ಮೂಲ ಕಾರಣ ಅನ್ನುವ ಹೆಸರು ಬಿಕಾಸ್ ಹೀ ಇಸ್ ದ ಕಾಸ್ ಆಫ್ ಎವ್ರಿಥಿಂಗ್. ಅಂಶ ಅನ್ನೋದು ಹೀ ಈಸ್ ದ ಇಂಟೀರಿಯರ್ ಇಂಟರ್ನಲ್ ಫೋರ್ಸ್ ಆಫ್ ಎವ್ರಿಥಿಂಗ್, ಅದಕ್ಕೆ ಅವನು ಅಂಶ ಅನ್ನುವ ಹೆಸರಿನಿಂದಲೂ ಕರೆಯಲ್ಪಡುತ್ತಾನೆ. ಈ ವಿಧವಾಗಿ ಅಂಶನಾಮದಿ ಲೀಲೆಗೈಸುತ್ತಾ, ಅನೇಕ ಲೀಲೆಗಳನ್ನು ಮಾಡುತ್ತಾ, ತೋರಿಕೊಳ್ಳದೆ, ಅವನು ತೋರಿಸಿಕೊಡದೆ, ಕಾಣಿಸಿಕೊಡದೆ ಇದ್ದಾನೆ. ಆ ವಿಧವಾಗಿ ಹೇಗೆ ಇರಲಿಕ್ಕೆ ಸಾಧ್ಯವಾದೆ? ಪರಮಾತ್ಮ ಎಲ್ಲ ಕಡೆ ಇದ್ದರೆ ಅವನು ಕಾಣಿಸಿಕೊಡಲೇಬೇಕು. ಎಲ್ಲ ಕಡೆ ಇದ್ದು ಕಾಣಿಸಿಕೊಡದೆ ಹೇಗಿರ್ತಾನೆ ಪರಮಾತ್ಮ ಅಂತ ಹೇಳಿದರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಪಾಲಿನಲ್ಲೂ ಘೃತವಿದ್ದ ತೆರೆದಂತೆ ಇಪ್ಪ. ಸೊ ಹಾಲಿನ ಒಳಗೆ ತುಪ್ಪ ಇದ್ದಂತೆ, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಹಾಲಿನ ಒಳಗೆ ನಮಗೆ ತುಪ್ಪ ಕಾಣಿಸ್ತಾ ಇಲ್ಲ. ಸೊ ಈವನ್ ದ ಥಿಂಗ್ ದಟ್ ಈಸ್ ಕ್ವೈಟ್ ವಿಸಿಬಲ್ ಟು ಅಸ್, ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುವ ಹಾಲಿನ ಒಳಗಿರುವ ತುಪ್ಪವೇ ನಮಗೆ ಕಾಣಿಸದೇ ಇದ್ದರೆ ಪರಮಾತ್ಮ ಅಪ್ರಾಕೃತನಾದ ಪರಮಾತ್ಮ, ನಮಗೆ ಕಾಣಿಸದೇ ಇರುವುದರಲ್ಲಿ ಆಶ್ಚರ್ಯವೇನಿದೆ? ಸೊ ದೇರ್ ಇಸ್ ನಥಿಂಗ್ ಸರ್ಪ್ರೈಸಿಂಗ್. ಈವನ್ ಇನ್ ಗ್ರಾಸ್ ಮ್ಯಾಟರ್ಸ್, ಇಫ್ ಸಮಥಿಂಗ್ ಕ್ಯಾನ್ ಬಿ ಸೋ ಹಿಡನ್ ದಟ್ ಇಟ್ ಕೆನಾಟ್ ಬಿ ಸೀನ್, ಇನ್ ನಾನ್ ಗ್ರಾಸ್ ಮ್ಯಾಟರ್ಸ್, ಇನ್ ಸಟಲ್ ಮ್ಯಾಟರ್ಸ್, ಪರಮಾತ್ಮ ಒಳಗೆ ಇದ್ದು ಕಾಣಿಸಿಕೊಡದೇ ಇರುವುದರಲ್ಲಿ ಆಶ್ಚರ್ಯವೇ ಇಲ್ಲ. ದೇರ್ ಇಸ್ ನಥಿಂಗ್ ಸರ್ಪ್ರೈಸಿಂಗ್ ಅಂಥೇಳಿ. ಸೊ ಹಾಲಿನ ಒಳಗೆ ತುಪ್ಪ ಇದ್ದಂತೆ ಕಾಣಿಸಿಕೊಡದೆ ಪರಮಾತ್ಮ ತ್ರಿಸ್ಥಳದಿ ಮೂರು ಸ್ಥಳಗಳಲ್ಲಿ ಇದ್ದಾನೆ. ಏನು ಮೂರು ಸ್ಥಳಗಳಲ್ಲಿ ಇರುವುದಂದ್ರೆ, ಒಂದು ಪರಮಾತ್ಮ ಅನಂತಾಸನ, ವೈಕುಂಠ, ಶ್ವೇತದ್ವೀಪ ಅಂತ ಹೇಳಿ ಇದರಲ್ಲಿ ಅಂದ್ರೆ ಪರಮಾತ್ಮನ ಮೂರು ಸ್ಥಾನಗಳಲ್ಲಿ ಇದ್ದಾನೆ ಅಂತ ಒಂದು ಅರ್ಥ ತಗೋಬಹುದು. ಆದ್ರೆ ಇನ್ನು ಒಳಗೆ ತ್ರಿಸ್ಥಳದಿ ಮೂರು ಸ್ಥಳಗಳಲ್ಲಿ, ಮೂರು ಸ್ಥಳಗಳಲ್ಲಿ ಅಂದ್ರೆ ಏನು? ಅಸೂಜ್ಯ ಸ್ಥಿತಿಯಲ್ಲಿ, ಸೂಜ್ಯ ಸ್ಥಿತಿಯಲ್ಲಿ, ಮೋಕ್ಷ ಸ್ಥಿತಿಯಲ್ಲಿ, ಮೂರುಗಳ ಸ್ಥಿತಿಗಳಲ್ಲಿ ಇದ್ದಾನೆ ಅಂತ ತಗೋಬಹುದು. ಇಲ್ಲ, ತ್ರಿಸ್ಥಳದಿ ಮೂರು ಸ್ಥಳಗಳು ಅಂದ್ರೆ ಏನು? ಸತ್ವ ರಜಸ್ತಮೋ ಜೀವರಾಶಿಗಳು, ಮುಕ್ತಿ ಯೋಗ್ಯರಾದವರು, ಅಂಧತಮಯೋಗ್ಯರಾದವರು, ನಿತ್ಯ ಸಂಸಾರಿಗಳು. ಈ ವಿಧವಾಗಿ ಮೂರು ವಿಧವಾದ ಜೀವರಾಶಿಗಳ ಒಳಗೂ ಕೂಡ ಇದ್ದಾನೆ ಪರಮಾತ್ಮ ಅಂತ ಹೇಳಿ. ಸೊ ಈ ವಿಧವಾಗಿ ಅನೇಕ ಅರ್ಥಗಳಲ್ಲಿ ನಾವು ತಗೋಬಹುದು ಈ ವಿಧವಾಗಿ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರೀಲಕ್ಷ್ಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲದಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶನಾಮದಿ ಲೀಲೆಗೈಸುತ ತೋರಿಕೊಳ್ಳದೆ ಪಾಲಿನಲು ಘೃತವಿದ್ದ ತೆರೆದಂತಿಪ್ಪ ತ್ರಿಸ್ಥಳದಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ನಾವು ತಗೋಬಹುದು. ಅದಾದ ಮೇಲೆ ನೆಕ್ಸ್ಟ್ ಪದ್ಯ 19ನೇ ಪದ್ಯ ಅದು ಹೇಳ್ತಾ ಇದ್ದಾರೆ. ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನು ಉಳಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ ಅಂಥೇಳಿ. ಸೊ ಅಂದ್ರೆ ಏನು ಇದು? ಬಹಳ ಒಂದು ಸಟಲ್ ಪಾಯಿಂಟ್ ಇದನ್ನಲ್ಲಿದೆ. ಏನಂತೆ, ಮೇಲ್ನೋಟದ ಅರ್ಥ ಬಹಳ ಸಿಂಪಲ್ ಆಗಿರುವಂತಹದ್ದು. ಮೂರು ಯುಗದಲ್ಲಿ, ಮೂರು ಯುಗಗಳಲ್ಲಿಯೂ ಅಂದ್ರೆ ಇಲ್ಲಿ ನಮಗೆ ಯುಗ ನಾಲ್ಕಿದಲ್ಲದೆ ಮೂರು ಯಾಕೆ ಹೇಳ್ತಾ ಇದ್ದಾರೆ? ಕೃತ, ತ್ರೇತ, ದ್ವಾಪರ, ಕಲಿಯುಗ, ನಾಲ್ಕು ಯುಗಗಳಿದೆ. ಸೊ ನಾಲ್ಕು ಯುಗಗಳಲ್ಲಿ ಇದ್ದಾಗ ನಾಲ್ಕು ಯುಗಗಳಲ್ಲಿ ಅಂತ ಹೇಳದೆ ಮೂರು ಯುಗದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನಿಗೆ ತ್ರಿಯುಗಹೂತಿಹಿ ಅಂತ ಹೆಸರು. ಮೂರು ಯುಗದಲ್ಲಿ ಬರುವವನು ಅಂತ ಪರಮಾತ್ಮನಿಗೆ ಹೆಸರು. ಅಂದ್ರೆ ಮೂರು ಯುಗಗಳಲ್ಲಿ ಮೂಲರೂಪನು, ಮೂಲರೂಪನಾದ ಪರಮಾತ್ಮ, ಸೂರಿಗಳು, ದೇವತೆಗಳು, ಜ್ಞಾನಿಗಳು ಸಂತೈಸಿ ಸಂತೋಷ ಪಡುವಂತೆ, ಸುಖವಾಗಿರುವಂತೆ ದ್ವಿತೀಯ ಕುಮಾರಕರನು, ತ್ವಿತೀಯ ಸುತರನು ಅಂದ್ರೆ ದೈತ್ಯರನು, ರಾಕ್ಷಸರನ್ನು, ದುಷ್ಟಪ್ರವೃತ್ತಿ ಉಳ್ಳವರನ್ನು ಸಂಹರಿಸಿ ಸಂಹಾರ ಮಾಡಿ ದುಷ್ಟ ಶಿಕ್ಷಣೆಯನ್ನು ಮಾಡಿ ಧರ್ಮವನ್ನು ಉಳುಹಬೇಕೆಂದು ಧರ್ಮ ಸಂಸ್ಥಾಪನೆ ಮಾಡಬೇಕೆಂದು ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೇ ಯುಗೆ. ಈ ವಿಧವಾಗಿ ಪರಮಾತ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕೆಂದು ಕಾರುಣಿಕ ಕರುಣಾಮಯನಾದ ಪರಮಾತ್ಮ ಭೂಮಿಯಳು ಭೂಮಿಯ ಒಳಗೆ ನಿಜ ಪರಿವಾರ ಸಹಿತ ತನ್ನ ಪರಿವಾರ ಸಹಿತ ತನ್ನ ಪರಿವಾರವಾದಂತಹ ಪರಿವಾರ ದೇವತೆಗಳ ಅಂಗ ತನ್ನ ಅಂಗಭೂತವಾಗ ಅಂದರೆ ಪರಮಾತ್ಮನ ಸೇವೆ ಮಾಡಬೇಕಂತ ಇರುವಂತಹ ಪರಿವಾರತ್ವನ ಇರುವಂತಹ ದೇವತೆಗಳೆಲ್ಲರ ಸಹಿತವಾಗಿ ಅವತರಿಸಿ ಅವತಾರವನ್ನು ಮಾಡಿ ಬಹುವಿಧ ತೋರಿದನು, ಅನೇಕ ವಿಧವಾಗಿ ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ ಬರುವನ್ನ. ಅದಕ್ಕೆ ಇದಕ್ಕೆ ಮುಂಚೆ ಆ ಮೂರು ಯುಗದಲ್ಲಿ ಅಂತ ಹೇಳುವನ್ನು ನೋಡೋಣ. ಈಗ ನಮಗೆ ಕಲಿಯುಗದಲ್ಲಿ ಪರಮಾತ್ಮನ ಅವತಾರವಿಲ್ಲ ಅಂತೇಳಿ ಹೇಳ್ತಾರೆ. ಏನು ಮತ್ತೆ ಬೌದ್ಧ ಅವತಾರ ಕಲಿಕ ಅವತಾರ ಇವೆಲ್ಲ ಇದಲ್ಲ ಕಲಿಯುಗದಲ್ಲಿ ಆಯ್ತಲ್ಲರಿ ಅಂತ ಹೇಳಿದರೆ, ಬೌದ್ಧಾವತಾರದ ದ್ವಾಪರ ಕಲಿಯುಗ ಸಂಧಿಯಲ್ಲಿ ಬೌದ್ಧಾವತಾರವಾಯಿತು, ಕಲಿಯುಗ ಕೃತಯುಗಗಳ ಸಂಧಿ ಕಾಲದಲ್ಲಿ ಕಲ್ಕಿ ಅವತಾರವಾಯಿತು ಅಂತ ಹೇಳಿ ಅದಕ್ಕೆ ಸಂಧಿಕಾಲದಲ್ಲಿ ಆಗಿದ ಕಾರಣದಿಂದ ನಾವು ಮೂರು ಯುಗಗಳಲ್ಲಿ ಆಯಿತು ಪರಮಾತ್ಮನ ಅವತಾರ ಅಂತ ಹೇಳಿ ತಗೊಳ್ತಾರೆ. ಆದರೆ ಪರಮಾತ್ಮ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಇದ್ದಾನೆ, ಅವತಾರ ರೂಪದಿಂದ ಇಲ್ಲ ಅಷ್ಟೇ ಹೊರತು ಪರಮಾತ್ಮ ತಾನು ವೆಂಕಟರಮಣ ದೇವರಿದ್ದಾರಲ್ವಾ ಅಂತ ಹೇಳಿದೆ. ಹೌದು, ವೆಂಕಟರಮಣ ದೇವರಿದ್ದಾರೆ. ಅದು ಪರಮಾತ್ಮ ತಾನೇ ಕೃಷ್ಣಾವತಾರದಲ್ಲಿ ಇದ್ದದ್ದು ಹಾಗೆ ಬಂದು ವೆಂಕಟರಮಣ ದೇವರಾಗಿದ್ದಾರೆ ಅಂತ ಹೇಳಿ ಆಳಿಕೆ ಇದೆ. ಸೊ ಈ ವಿಧವಾಗಿ ಪರಮಾತ್ಮ ತಾನು ಮೂಲಭೂತನಾಗ ಮೂಲ ಕಾರಣ ಮೂಲರೂಪನಾದ ಪರಮಾತ್ಮ ದೇವತೆಗಳನ್ನು ಸಂತೋಷಗೊಳಿಸುವುದಕ್ಕಾಗಿ ಅವರಿಗೆ ಧರ್ಮ ಬೋಧನೆ ಮಾಡುವುದಕ್ಕಾಗಿ ಈ ವಿಧವಾಗಿ ತೋರಿಸಿಕೊಟ್ಟಿದ್ದಾನೆ. ನರವತ್ ಪ್ರವೃತ್ತಿಯ ಸಕಲ ಜೀವನಕ್ಕೆ ಸಕಲ ಚೇತನ ಜೀವರಾಶಿಗಳಿಗೆ ನರವತ್ ಪ್ರವೃತ್ತಿಯ ನರವತ್ ಅಂದ್ರೆ ಮನುಷ್ಯನಂತೆ ಪ್ರವೃತ್ತಿಯನ್ನು ತೋರಿಸಿಕೊಟ್ಟಿದ್ದಾನೆ. ಏನು ನರವತ್ ಪ್ರವೃತ್ತಿಯ ತೋರಿಸಿಕೊಟ್ಟಿದ್ದಾನಂದ್ರೆ ಏನು ಅಂತ ಹೇಳಿದ್ರೆ, ಅಸುರರಿದ್ದಾರೆ. ಅಸುರರು ಏನು ಮಾಡ್ತಾರೆ, ಪರಮಾತ್ಮ ನರವತ್ ಅವನು ಮನುಷ್ಯನಂತೆ ನಮ್ಮಂತೆ ಪರಮಾತ್ಮ ಅಂದ್ರೆ ಕೃಷ್ಣಾವತಾರ ರಾಮ ಅವತಾರ ಎಲ್ಲ ಅವತಾರಗಳಲ್ಲಿ ದೈತ್ಯರು ಏನು ಮಾಡಿದ್ದಾರೆ, ಪರಮಾತ್ಮ ಅವತಾರ ಮಾಡಿದರು, ಇವನು ನಮ್ಮಂತೆ ಏನೋ ಸ್ವಲ್ಪ ಜಾಸ್ತಿ ಶಕ್ತಿ ಇದೆ ಅಷ್ಟೇ, ಹೀಸ್ ಜಸ್ಟ್ ಲೈಕ್ ಅಸ್ ಮನುಷ್ಯರಂತೇನೆ, ಹೀಸ್ ಆರ್ಡಿನರಿ ಪರ್ಸನ್ ಆರ್ಡಿನರಿ ಮ್ಯಾನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಂತಾನೆ ತಿಳ್ಕೊಂಡಿದ್ದಾರೆ. ನರವತ್ ಪರಮಾತ್ಮ ಕೇವಲ ಮನುಷ್ಯನಂತೆಯೇ ಇದ್ದಾನೆ ಅಂಥೇಳಿ ದುಷ್ಟರು ಅಸುರರು ಅಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಮತ್ತೆ ಜ್ಞಾನಿಗಳು ನರವತ್ ಅಂತ ಯಾಕೆ ತಿಳ್ಕೊಂಡಿದ್ದಾರೆ, ಜ್ಞಾನಿಗಳು ನರವತ್ ಪರಮಾತ್ಮ ಮನುಷ್ಯನಂತೆ ಪ್ರವರ್ತನೆ ಮಾಡ್ತಾನೆ, ಅವನು ನರ ಅಲ್ಲ, ಹೀ ಇಸ್ ನರವತ್ ಅಂದ್ರೆ ಹಿ ಜಸ್ಟ್ ನ ಪರಮಾತ್ಮ ನರನಂತೆ ಮನುಷ್ಯನಂತೆ ತಾನು ಲೀಲೆ ಮಾಡ್ತಾ ಇದ್ದಾನೆ ಹೊರತು ಅವನು ನರನಲ್ಲ, ಹಿ ಇಸ್ ನಾಟ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಅವನು ಮನುಷ್ಯನಲ್ಲ ಅಂಥೇಳಿ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಸೊ ನರವತ್ ಪ್ರವೃತ್ತಿಯನ್ನು ಮಾಡುತ್ತಾ ಇದ್ದಾನೆ ಪರಮಾತ್ಮ ಅಂತೇಳಿ. ನಿತ್ಯ ಸಂಸಾರಿಗಳು ಏನು ಮಾಡ್ತಾರೆ, ಪರಮಾತ್ಮ ನರವತ್ ಅವನು ಹೌದು ನಮ್ಮ ಮನುಷ್ಯನೋ ಅಲ್ಲವೋ, ಮನುಷ್ಯನೋ ಅಲ್ಲವೋ, ಮೇ ಬಿ ನಾಟ್ ಅಂತೇಳಿ ನಿತ್ಯ ಸಂಶಯದಿಂದ ಇರುವಂತಹವರು ನಿತ್ಯ ಸಂಸಾರಿಗಳು, ನಿತ್ಯ ಸಂಶಯ ಭೂತರಾದವರು ನಿತ್ಯ ಸಂಸಾರಿಗಳು. ಈ ವಿಧವಾಗಿ ಆಯಾ ಜೀವರಾಶಿಗಳ ಯೋಗ್ಯತಾನುಸಾರವಾಗಿ ನರವತ್ ಪ್ರವೃತ್ತಿಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಅಂಥೇಳಿ ಪರಮಾತ್ಮನ ಅವತಾರಗಳ ಸಂಸ್ಮರಣೆಯನ್ನು ಮಾಡಿದ್ದಾರೆ. ಇದು ಅಂದರೆ ಜ್ಞಾನಿಗಳಾದವರು ಪರಮಾತ್ಮನ ಅನೇಕ ಜೀವರಾಶಿಗಳನ್ನು ಪ್ರವೃತ್ತಗೊಳಿಸುವ ಲಕ್ಷಣವನ್ನು ಹೇಳಿದ್ದಾರೆ. ಅಂದರೆ ಏನು, ಈ ಇಲ್ಲಿ ದೇಹವನ್ನು ಬಿಟ್ಟು ಹೋದ ಮೇಲೆ ಕೂಡ ಆಯಾ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಪ್ರವೃತ್ತಿಯನ್ನು ತಾನು ಕೊಡ್ತಾ ಇರ್ತಾನೆ ಪರಮಾತ್ಮ ಅನ್ನೋದು ನಾವು ತಿಳ್ಕೋಬೇಕಾಗಿರೋ ವಿಷಯ. ಸೊ ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 20th verse ಅದನ್ನು ಹೇಳ್ತಾ ಇದ್ದಾರೆ. ಕಾರಣಾಹ್ವಯ ಪ್ರಕೃತಿಯೊಳಗಿದ್ದ 6 x 18 ತತ್ವವ ತಾ ರಚಿಸಿ ತದ್ರೂಪ ತನ್ನಾಮಂಗಳನೆ ಧರಿಸಿ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತಾಚಲಗಳಲ್ಲಿ ಪ್ರತಿದಿನದಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಪರಮಾತ್ಮ ಏನು, ಅವನು ಕಾರಣಾಹ್ವಯ, ಆಹ್ವಯ ಅಂದ್ರೆ ಕರೆಯಲ್ಪಡುವವನು, ಹೆಸರು ಉಳ್ಳವನು. ಕಾರಣ ಆಹ್ವಯ, ಕಾರಣ ಅಂತ ಹೆಸರು, ಕಾರಣ ಅಂತ ಕರೆಯಲ್ಪಡುವನು, ಕಾರಣ ಸಾಂಕೇತವಾದವನು, ಕಾರಣ ಅಂತ ಪರಮಾತ್ಮನ ಹೆಸರು. ಯಾಕೆ, ಅವನು ಎಲ್ಲದಕ್ಕೂ, ನಾನು ಮುಂಚೆ ಪದ್ಯದಲ್ಲಿ ಹೇಳಿದ ಮೂಲ ಕಾರಣ ದ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅವನು ಕಾರಣ ಅನ್ನುವ ಹೆಸರಿದೆ ಪರಮಾತ್ಮನಿಗೆ, ಯಾಕಂದ್ರೆ ಅವನು ಎಲ್ಲದಕ್ಕೂ ಅವನೇ ಕಾರಣವಾಗಿದ್ದಾನೆ. ಆ ಕಾರಣದಿಂದ ಪರಮಾತ್ಮನಿಗೆ ಕಾರಣ ಅಂತ ಹೆಸರು. ಆ ಕಾರಣ ಅಂತ ಹೆಸರುಳ್ಳ ಪರಮಾತ್ಮ ಪ್ರಕೃತಿಯೊಳಗೆ ಇದ್ದು ತಾನು ಈ ಪ್ರಕೃತಿಯೊಳಗೆ, ಮೂಲ ಪ್ರಕೃತಿ, ಪ್ರಕೃತಿ ಅಂದ್ರೆ ಇಲ್ಲಿ ಜಡ ಪ್ರಕೃತಿ ಮೂಲ ಪ್ರಕೃತಿ ಅಂತ ತಗೋಬಹುದು, ಇಲ್ಲ ಈ ಸೃಷ್ಟವಾದ ಪ್ರಕೃತಿ ಅಂತ ತಗೋಬಹುದು, ಇಲ್ಲ ಪ್ರಕೃತಿ ಅಂದ್ರೆ ಲಕ್ಷ್ಮಿಗೆ ಪ್ರಕೃತಿ ಅಂತ ಹೆಸರು. ಸೊ ತನ್ನ ಪತ್ನಿಯಾದ ಲಕ್ಷ್ಮೀ ದೇವಿ, ಸೊ ಪ್ರಕೃತಿಯೊಳಗೆ ಅಂದ್ರೆ ಪ್ರಕೃತಿ ಲಕ್ಷ್ಮಿ ಅಂದ್ರೆ ತನ್ನ ಪತ್ನಿಯಾದಂತಹ ಲಕ್ಷ್ಮೀ ದೇವಿ, ಅವಳಿಗೆ ಪ್ರಕೃತಿ ಅಂತ ಹೆಸರು. ಅಂತಹ ಲಕ್ಷ್ಮಿ ಒಳಗೆ ತಾನು ಇದ್ದಾನೆ, ಒಳಗೆ ಇದ್ದು 6 x 18 ತತ್ವವ 6 x 18 ಸೊ 6 + 18 ಅಂದ್ರೆ 24 ಆರಧಿಕ 18 ಅಂದ್ರೆ 24 ತತ್ವಗಳು. 24 ತತ್ವಗಳು ಏನಂತ ಹೇಳಿ ನಾವು ಬಹಳ ಸತ್ತು ನೋಡಿದ್ವಿ. 24 ತತ್ವಗಳು ನಾವು ಹೇಳಿದಂತೆ ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಗಳು, ಪಂಚಜ್ಞಾನೇಂದ್ರಿಗಳು, ಪಂಚತನ್ಮಾತ್ರಗಳು, ಪಂಚಭೂತಗಳು 20 ಆಗತ್ತೆ. ಅದಾದ್ಮೇಲೆ ಮಹತ್ತತ್ವ, ಅಹಂಕಾರತತ್ವ, ಅವ್ಯಕ್ತತತ್ವ, ಮನಸ್ಸು. ಸೊ ಈ ವಿಧವಾಗಿ 24 ತತ್ವಗಳಲ್ಲಿ ಪರಮಾತ್ಮ ತಾನು ಇದ್ದು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆಯಾ ಹೆಸರುಗಳಿಂದ ತನ್ನ ತದ್ರೂಪ ತನ್ನಾಮಗಳನ್ನೇ ತರಿಸಿ, ಅಂದ್ರೆ ಆ ಹೆಸರುಗಳು ಆ ರೂಪಗಳಂದ್ರೆ ಆ ತತ್ವಗಳಲ್ಲಿ ಒಂದೊಂದು ತತ್ವಕ್ಕೆ ಒಂದು ರೂಪ ಬರಬೇಕೆಂದರೆ ಆ ರೂಪವನ್ನು ತಾನೇ ಕೊಟ್ಟವನಾಗಿದ್ದಾನೆ, ಅದಕ್ಕೆ ಅದರ ಒಳಗಿದ್ದು ಅದಕ್ಕೆ ಆ ರೂಪವನ್ನು ಕೊಡ್ತಾ ಇದ್ದಾನೆ, ಆ ಹೆಸರಿಂದ ತಾನು ಕರೆಯಲ್ಪಡ್ತಾ ಅದಕ್ಕೆ ಆ ಹೆಸರನ್ನು ಕೊಟ್ಟಿದ್ದಾನೆ. ಈಗ ಉದಾಹರಣೆಗೆ ತಗೊಂಡ್ರೆ, ಯಾವುದೇ ಒಂದು ತಗೊಂಡ್ರೆ ಶಬ್ದ ಸ್ಪರ್ಶ ರಸ, ಶಬ್ದ ಶಬ್ದ ಒಳಗೆ ಅವನು ಶಬ್ದ ಅಂತ ಹೆಸರಿನಲ್ಲಿದ್ದು ಆ ಶಬ್ದಕ್ಕೆ ಆ ಶಬ್ದ ಲಕ್ಷಣೆಯನ್ನು ಕೊಡ್ತಾನೆ, ರಸ ರಸ ಒಳಗೆ ರಸ ಅಂತ ಕರೆಯಲ್ಪಡ್ತಾ ರಸಕ್ಕೆ ಆ ಲಕ್ಷಣವನ್ನು ಕೊಡ್ತಾನೆ. ಈ ವಿಧವಾಗಿ ಆಯಾ ರೂಪಗಳಲ್ಲಿದ್ದು ಆಯಾ ಹೆಸರುಗಳಿಂದ ಕರೆಯಲ್ಪಡುತ್ತಾ ಪರಮಾತ್ಮ ತಾನು ಧಾರಣೆ ಮಾಡಿದ್ದಾನೆ. ನೀರಜ ಭವಾಂಡವನು, ನೀರಜ ಭವ ಅಂದ್ರೆ ತಾಮ್ರ ಹೂವಿನಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು. ನೀರಜ ಭವ ಅಂಡ ಅಂದ್ರೆ ಬ್ರಹ್ಮಾಂಡ, ಈ ಸಮಸ್ತ ಸೃಷ್ಟಿ ಯೂನಿವರ್ಸ್ ಅಂತ ಕರೆಯಲ್ಪಡುವುದು. ಈ ನೀರಜ ಭವಾಂಡವನು ಈ ಸಮಸ್ತ ಪ್ರಪಂಚವನ್ನು ಕೂಡ ನಿರ್ಮಿಸಿ ನಿರ್ಮಾಣವನ್ನು ಮಾಡಿ ಕಾರುಣಿಕ ಕರುಣಾಮಯನಾದಂತಹ ಪರಮಾತ್ಮ ಕಾರ್ಯಾಖ್ಯ ರೂಪದಿ ಕಾರ್ಯ ಅಂತ ಕರೆಯಲ್ಪಡುವಂತಹ ಈ ರೂಪದಲ್ಲಿ ಇದ್ದು ತೋರುವನು, ತೋರಿಸಿಕೊಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದರೆ, ಸಹಜ ಅಹಿತ ಅಚಲಗಳಲ್ಲಿ ಪ್ರತಿದಿನದಿ, ಅವನು ಪ್ರತಿಮಾ ರೂಪಗಳನ್ನು ಪ್ರತಿದಿನದಲ್ಲಿ ನಮಗೆ ಕಾಣಿಸುವ ಪ್ರತಿಮಾ ರೂಪಗಳನ್ನು ಹೇಳ್ತಾ ಇದ್ದಾರೆ. ಎವ್ರಿ ಡೇ ಇನ್ ವಾಟ್ ಫಾರ್ಮ್ ಈಸ್ ವಿಸಿಬಲ್ ಅಂದ್ರೆ ಒಂದು 3 ಕ್ಯಾಟಗರೀಸ್ ನಲ್ಲಿ ಹೇಳ್ತಾ ಇದ್ದಾರೆ. ಸಹಜ ಪ್ರತಿಮೆಗಳು, ಸಹಜ ಪ್ರತಿಮೆಗಳಂದ್ರೆ ಸಾಲಗ್ರಾಮಾದಿಗಳು, ಸಾಲಗ್ರಾಮಾದಿಗಳಲ್ಲಿ ಇರುವಂತಹ ಇದು ಇಷ್ಟೇ ಅಲ್ಲದೆ ತೀರ್ಥಸ್ಥಾನಗಳಂತಲೂ ತಗೋಬಹುದು. ಸೊ ಈ ವಿಧವಾಗಿ ಸಹಜವಾದ ನ್ಯಾಚುರಲ್ ಅಧಿಷ್ಠಾನ ಇರುವಂತಹದ್ದು, ನ್ಯಾಚುರಲ್ ಸನ್ನಿಧಾನ ಇರುವಂತಹದ್ದು ಈ ಸಹಜವಾದ ಪ್ರತಿಮೆಗಳು ಸಾಲಗ್ರಾಮಾದಿಗಳಲ್ಲಿ ಇದ್ದಾನೆ. ಅದಾದ ಮೇಲೆ ಅಹಿತ ಇಲ್ಲ ಆಹಿತ ಹೇಗೆ ಬೇಕಾದ್ರೆ ನಾವು ತಗೋಬಹುದು. ಅಹಿತ ಇಲ್ಲ ಆಹಿತ ಎರಡರಲ್ಲಿ ಕೂಡ ಅರ್ಥ ಸರಿ ಹೋಗುತ್ತೆ. ಅಹಿತ ಅಂತ ಹೇಳಿದ್ರೇನು, ಇಲ್ಲ ಆಹಿತ ಅಂತ ಹೇಳಿದ್ರೇನು, ಆಹಿತ ಅಂದ್ರೆ ಆ ಪೂರ್ಣವಾಗಿ ಹಿತ ತರೆಯಲ್ಪಟ್ಟದ್ದು. ದಟ್ ಮೀನ್ಸ್ ಅಲಾಂಗ್ ವಿತ್ ದಿಸ್ ಏನು ಕರಚರಣಾದಿ ವಿಶಿಷ್ಟಗಳ ಅಂದ್ರೆ ಪರಮಾತ್ಮನ ಪ್ರತಿಮೆಗಳು. ಸೊ ವೇರ್ ಈ ಒಂದು ರೂಪದಲ್ಲಿ 4 ಕೈ ಗದಾ ಶಂಖಚಕ್ರ ಗದಾ ಪದ್ಮಗಳನ್ನು ಇಟ್ಕೊಂಡಂತೆ ಕಿರೀಟ ಇದ್ದಂತೆ ಈ ವಿಧವಾಗಿ ಒಂದು ವಿಶಿಷ್ಟವಾದ ಅವಯವ ಸಹಿತವಾಗಿ ಪ್ರತಿಮೆಗಳನ್ನು ಮಾಡಿ ನಮಗೆ ಅಲ್ಲಿ ಆಹ್ವಾನ ಮಾಡ್ತೀವಿ, ಅಂದ್ರೆ ಪರಮಾತ್ಮನನ್ನು ನಾವು ಇನ್ವೋಕ್ ಮಾಡ್ತೀವಿ. ಈ ವಿಧವಾಗಿ ಎಲ್ಲಿಯಾದರೆ ಸ್ಥಾಪನೆ ಪ್ರಾಣಸ್ಥಾಪನೆ ಮಾಡಲ್ಪಡುವಂಥದ್ದೋ ಅಂತಹ ವಿಶಿಷ್ಟವಾದ ಪ್ರತಿಮೆಗಳಲ್ಲಿ ಆಹಿತ ತರೆಯಲ್ಪಟ್ಟಿರುವಂತಹ ಪ್ರತಿಮಾ. ಅಹಿತ ಅಂತ ಹೇಳಿದೇನು, ಅಹಿತ ದಟ್ ಮೀನ್ಸ್ ಹಿ ಇಸ್ ನಾಟ್ ಬ್ರಾಟ್ ಓವರ್, ಪರಮಾತ್ಮ ಏನು ಅಹಿತನಾಗಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಅಲ್ಲಿ ತಾನು ಇನ್ನೊಂದು ವಿಧವಾಗಿ ಅಂದ್ರೆ ಉದಾಹರಣೆಗೆ ಕೆಲವು ಪುಣ್ಯಕ್ಷೇತ್ರಗಳು, ಪುಣ್ಯಸ್ಥಳಗಳಲ್ಲಿ ಇರುವಂತಹ ಪರಮಾತ್ಮನ ರೂಪಗಳು ಅಲ್ಲಿರುವಂತಹದ್ದು ಅಂತ ಹೇಳಿ ಆ ವಿಧವಾಗಿ ತಗೋಬಹುದು. ಈ ಅಷ್ಟೇ ಅಲ್ಲದೆ ಅಚಲ ಅಂತ ಹೇಳಿ, ಅಚಲ ಅಂದ್ರೆ ಏನು, ಚಲ ಪ್ರತಿಮೆಗಳು ಅಚಲ ಪ್ರತಿಮೆಗಳು ಅಂತ ಹೇಳಿ. ಚಲ ಪ್ರತಿಮೆಗಳಲ್ಲಿ ಇರುವಂತಹದ್ದು ಜೀವರಾಶಿಗಳ ಒಳಗೆ ತಾನಿದ್ದಾನೆ. ಅಷ್ಟೇ ಅಲ್ಲದೆ ಜಡಗಳಲ್ಲಿ ಅಚಲವಾದಂತೆ ಪರ್ವತಗಳು ಹೇಳಬಹುದು, ಇಲ್ಲ ಇಮ್ಮೂವಬಲ್ ಆಲ್ ಇಮ್ಮೂವಬಲ್ ಆಬ್ಜೆಕ್ಟ್ ಜಡ ಪದಾರ್ಥಗಳು ಯಾವ್ದ್ಯಾವುದು ಅದೆಲ್ಲದರ ಒಳಗೂ ಕೂಡ ತಾನು ಇದ್ದಾನೆ. ಚಲನ ಇಲ್ಲದೆ ಇರುವಂತಹ ವಸ್ತುಗಳಲ್ಲಿ ಅದರ ಒಳಗೆ ತಾನು ಇದ್ದಾನೆ. ಈ ವಿಧವಾಗಿ ಪರಮಾತ್ಮ ಅಂದ್ರೆ ಮುಖ್ಯವಾಗಿ ಅವನು ನಾನಾ ವಸ್ತುಗಳಲ್ಲಿ ತಾನು ಕಾರ್ಯಾಖ್ಯನಾಗಿ, ಕಾರ್ಯ ಅಂದ್ರೆ ಮಾಡಲ್ಪಡುವುದು. ಸೊ ಮೂಲ ಕಾರಣನು ಅವನು, ಅಂದ್ರೆ ಕಾರಣ ಕಾರ್ಯ ಎರಡೂ ತಾನೇ ಆಗಿದ್ದಾನೆ. ಕಾರಣ ಅಂತ ಹೇಳಿದ್ರೆ ದ ಕಾಸ್, ಕಾರ್ಯ ಮೀನ್ಸ್ ದ ಎಫೆಕ್ಟ್. ಸೊ ಕಾಸ್ ಅಂಡ್ ಎಫೆಕ್ಟ್ ಎರಡರಕ್ಕೂ ತಾನೇ ಮೂಲಭೂತನಾಗಿದ್ದಾನೆ, ತಾನೇ ಎರಡರ ಒಳಗೂ ಇದ್ದಾನೆ ಅಂತ ಹೇಳುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಾರಣಾಹ್ವಯ ಪ್ರಕೃತಿಯೊಳಗೆ ಇದ್ದು 6 ಅಧಿಕ 18 ತತ್ವವ ತಾ ರಚಿಸಿ ತಾನು ನಿರ್ಮಾಣ ಮಾಡಿ 24 ತತ್ವಗಳನ್ನು ರಚನೆ ಮಾಡಿ ತದ್ರೂಪ ತನ್ನಾಮಂಗಳನೆ ಧರಿಸಿ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತಾಚಲಗಳಲ್ಲಿ ಪ್ರತಿದಿನದಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು 20ನೇ ಪದ್ಯ. ಅದಾದ ಮೇಲೆ 21st verse 21ನೇ ಪದ್ಯ. ಜೀವರಂತರ್ಯಾಮಿ ಅಂಶಿ ಕಳೇವರಗಳೊಳಗೆ ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈವುತ ಅನುದಿನದಿ ಅಂಶನಾಮದಲ್ಲಿ ಈ ವಿಷಯಗಳನ್ನು ಉಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮಸಖ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲೇನು, ಜೀವರ ಅಂತರ್ಯಾಮಿ, ಪರಮಾತ್ಮ ಸಮಸ್ತ ಜೀವರಾಶಿಗಳಿಗೆ ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಯಾಮಿ ಅಂದ್ರೆ ಏನು, ಆ ಜೀವರಾಶಿಗಳಿಗೆ ಇರುವಂತಹ 4 ದೇಹಗಳು, ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ ನಾಲ್ಕು ದೇಹಗಳ ಒಳಗೆ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ. ಅಂಶಿ ಕಳೇವರಗಳ ಒಳಗೆ ಇಂದ್ರಿಯಗಳಲ್ಲಿ ಅವನು ಅಂಶಿ ಅಂಶಿ ಅಂತ ಕರೆಯಲ್ಪಡ್ತಾನೆ. ಪರಮಾತ್ಮ ಅಂಶನೂ ಆಗಿದ್ದಾನೆ, ಅಂಶಿಯೂ ಆಗಿದ್ದಾನೆ. ಅಂಶಿ ಅಂತ ಹೇಳಿದ್ರೆ ಅಂಶವುಳ್ಳವನು, ಎಲ್ಲರ ಅಂಶಗಳು ಅವನಿಗೆ ಅವನು ಇಟ್ಟುಕೊಂಡಿದ್ದಾನೆ ತಾನು. ಹಿ ಓನ್ಸ್ ಎವರಿ ಅಂಶ, ಅದಕ್ಕೆ ಅವನು ಅಂಶಿ. ಕಳೇವರಗಳ ಒಳು, ಕಳೇವರ ಅಂದ್ರೆ ಏನು? ದೇಹ. ಏನು ದೇಹ? ನಾಲ್ಕು ವಿಧವಾದ ದೇಹ. ಕಳೇವರಗಳ ಒಳಗೆ ಇಂದ್ರಿಯಗಳಲ್ಲಿ ಅಂದ್ರೆ ಎವ್ರಿ ಪಾರ್ಟ್ ಆಫ್ ದ ಬಾಡಿ, ಎವ್ರಿ ಇಂದ್ರಿಯ, ಪ್ರತಿ ಒಂದು ಅವಯವ ಒಳಗೆ, ಪ್ರತಿ ಒಂದು ಅಣು ಅಣು ಒಳಗೆ, ಪ್ರತಿ ಅವಯವದ ಒಳಗೆ ಕೂಡ, ಎಲ್ಲದರ ಒಳಗೂ ಕೂಡ ಇಂದ್ರಿಯಗಳ ಒಳಗೆ ಇದ್ದು. ಇಂದ್ರಿಯಗಳಂತ ಹೇಳಿದಾಗ ನಾವು ಎರಡು, ಒಂದು ಗೋಳಕಗಳು, ದಟ್ ಮೀನ್ಸ್ ದ ಸಾಕೆಟ್ಸ್, ಕಣ್ಣೀರು ಬೇಕು, ಮೂಗು, ಕಿವಿ, ಇವೆಲ್ಲ ದ ಎಕ್ಸ್ಟರ್ನಲ್ ಇಂದ್ರಿಯ. ಒಳಗಿರುವ ಶಕ್ತಿ, ಸೊ ಕಣ್ಣಿದ್ದು ಕಾಣಿಸದೇ ಇರಬಹುದು ಕೆಲವು ಜನಕ್ಕೆ, ಕಿವಿ ಇದ್ದು ಕೇಳದೇ ಇರಬಹುದು. ಸೊ ಆ ಕೇಳುವ ಶಕ್ತಿ, ನೋಡುವ ಶಕ್ತಿಗಳು ಯಾವುದಿದೋ ಅದು ಇಂದ್ರಿಯ ಶಕ್ತಿಗಳು. ಸೊ ಇಂದ್ರಿಯಗಳು ಗೋಳಕಗಳು, ಇಂದ್ರಿಯಗಳ ಶಕ್ತಿಗಳು ಇವುದರ ಎಲ್ಲರ ಒಳಗೂ ಕೂಡ ಪರಮಾತ್ಮ ಇದ್ದಾನೆ. ತಾನು ವಿಹಾರವ ಗೈವುತ, ತಾನು ವಿಹಾರ ಮಾಡ್ತಾ ಇರ್ತಾನೆ ಅನುದಿನ ಅಂಶನಾಮದಲ್ಲಿ. ಸೊ ಈ ಅಂಶನಾಮಕ ಪರಮಾತ್ಮ ಅಂಶ ಅನ್ನುವ ನಾಮದ ಹೆಸರಿನ ಎರಡು, ಅಂಶಿಯ ಹೆಸರು, ಅಂಶವ ಹೆಸರು, ಎರಡೂ ಇಟ್ಕೊಂಡಿದ್ದಾನೆ ಪರಮಾತ್ಮ. ಇದ್ದು ಅಂಶ ನಾಮದಲ್ಲಿ ಈ ವಿಷಯಗಳನ್ನು ಉಂಡು, ಈ ಎಲ್ಲ ವಿಷಯಗಳನ್ನು ತಾನು ಉಂಡುದು. ಪರಮಾತ್ಮ ಉಣ್ಣುವುದಂದ್ರೆ ಏನು? ವಿಷಯಗಳನ್ನು ಉಂಡುವುದಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್ ಬೈ ಈಟಿಂಗ್ ದಿ ಆಬ್ಜೆಕ್ಟ್ಸ್ ಆರ್ ಈಟಿಂಗ್ ದಿ ಮ್ಯಾಟರ್ಸ್? ಈ ವಿಷಯಗಳನ್ನು ಉಂಡುವುದು ಅಂತ ಹೇಳಿದರೆ ಏನಂತ ಹೇಳಿದರೆ, ಈ ವಿಷಯಗಳ ಮೂಲಕವಾಗಿ ಜೀವರಾಶಿಗಳಿಗೆ ಭೋಗ ಉಂಟಾಗುತ್ತೆ. ಆ ಭೋಗ ತಾನು ಪರಮಾತ್ಮ ಕೊಟ್ಟರೆ ಇರುತ್ತೆ, ಅಂದ್ರೆ ಎಲ್ಲರ ಒಳಗೂ ಇದ್ದು ಅದನ್ನು ಭೋಗಿಸುವವನು ಅವನೇ. ಸೊ ಹೀ ಬಿಂಬರೂಪನಾಗಿ ತಾನು ಭೋಗ ಮಾಡಿದರೆ ಪ್ರತಿಬಿಂಬರಾಗಿ ಎಲ್ಲ ಜೀವರಾಶಿಗಳು ಆ ಭೋಗವನ್ನು ತಾವು ಅನುಭವಿಸುವಂತೆ ಅನುಭವವನ್ನು ಮಾಡ್ತಾರೆ. ಸೊ ದ ಎಕ್ಸ್ಪೀರಿಯನ್ಸ್ ದಟ್ ಜೀವ ಎಲ್ಲರೂ ದಿ ಗೋತ್ರು, ದಟ್ ಇಸ್ ಬಿಕಾಸ್ ಆಫ್ ಪರಮಾತ್ಮ. ಪರಮಾತ್ಮ ಆ ಅನುಭವವನ್ನು ಕೊಡ್ತಾನೆ. ತಾನು ಬಿಂಬರೂಪನಾಗಿ ಉಂಡ ಕಾರಣದಿಂದ ಮಿಕ್ಕವರಿಗೆ ಉಂಡಂತೆ ಆಗತ್ತೆ. ಅದಕ್ಕೆ ಆ ವಿಷಯಗಳನ್ನು ಉಂಡುವವನು ಅಂದ್ರೆ ಅವನಿಗೇನು ಬೇಕಾಗಿಲ್ಲ, ಮಿಕ್ಕವರಿಗಾಗಿ ಅವರಿಗೆ ಕೊಡುವುದಕ್ಕಾಗಿ ತಾನು ಉಂಡಂತೆ ಮಾಡ್ತಾನೆ. ಆ ಕಾರಣದಿಂದ ಪರಮಾತ್ಮ ಬಿಂಬರೂಪನಾಗಿ ಉಂಡರೆ ಮಿಕ್ಕವರು ಪ್ರತಿಬಿಂಬರಾಗಿ ಉಣ್ಣುತ್ತಾರೆ. ಅದಕ್ಕೆ ಈ ವಿಷಯಗಳನ್ನು ಉಂಡು ಸುಖಮಯ. ಅವನು ಯಾಕೆ, ಅವನಿಗೆ ಬೇಕಾಗಿಲ್ಲ ಅಂತ ನೀವು ಯಾಕೆ ಹೇಳ್ತೀರಾ? ಮೇ ಬಿ ಹೀ ವಾಂಟೆಡ್ ಇಟ್ ಅಂತ ಹೇಳಿದ್ರೆ ಅವನು ಸುಖಮಯ, ಸುಖಪೂರ್ಣ. ಹೀಸ್ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್. ಅವನಿಗೆ ಏನೂ ಬೇಕಾಗಿಲ್ಲ, ಹಿ ಡಸ್ ನಾಟ್ ನೀಡ್ ಎನಿಥಿಂಗ್. ಸುಖಮಯನಾದ ಪರಮಾತ್ಮ ಅವನು ಮಿಕ್ಕವರಿಗಾಗೇ ಮಾಡ್ದಾನೆ ಹೊರತು ತನಗೆ ಯಾವ ಪ್ರಯೋಜನವೂ ಇಲ್ಲ ಪರಮಾತ್ಮನಿಗೆ ಅನ್ನೋದು ಈ ಸುಖಮಯ ಅನ್ನೋ ಶಬ್ದದಲ್ಲಿ ಗೊತ್ತಾಗುತ್ತೆ. ಈವ ಸುಖ, ಅವನು ಈ ಸುಖವನ್ನು ಕೊಡ್ತಾನೆ. ಸಂಸಾರ ದುಃಖವ, ಇಲ್ಲಿ ನೋಡ್ರಿ ಬಹಳ ಸೊಗಸಾಗಿ ಹೇಳಿದ, ಈವ ಸುಖ ಸಂಸಾರ ದುಃಖವ, ಸುಖವನ್ನು ಸಂಸಾರವನ್ನು ದುಃಖವನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ದೇವ ಮಾನವ ದಾನವರಿಗೆ, ಅಂದ್ರೆ ದೇವರಿಗೆ ಸುಖವನ್ನು, ಮಾನವರಿಗೆ ಸಂಸಾರವನ್ನು, ದಾನವರಿಗೆ ದುಃಖವನ್ನು. ಕ್ರಮಾಲಂಕಾರ, ಯಥಾಸಂಖ್ಯಾಲಂಕಾರ ಅಂತ ಹೇಳ್ತಾರೆ. ಅಂದ್ರೆ ಈ ಕ್ರಮಾಲಂಕಾರದಲ್ಲಿ ನಾವು ಕರೆಸ್ಪಾಂಡಿಂಗ್ ಆಗಿ ತಗೊಳ್ತೀವಿ ಅಂತ ಹೇಳಿದ್ರೆ, ಸೊ ರೆಸ್ಪೆಕ್ಟಿವ್ಲಿ ಆರ್ ಕರೆಸ್ಪಾಂಡಿಂಗ್ ಅಂತ ಹೇಳ್ತೀವಲ್ಲ, ಅದೇ ವಿಧವಾಗಿ ಸುಖವನ್ನು ದೇವತರಿಗೆ ಅಂದ್ರೆ ಮೋಕ್ಷ ಯೋಗ್ಯ, ಇಲ್ಲಿ ದೇವತರ ಅಂತ ಹೇಳಿದವರ ಮೂಲಕವಾಗಿ ಎಲ್ಲರಿಗೂ ಮೋಕ್ಷ ಯೋಗ್ಯ ಜೀವರಾಶಿಗಳೆಲ್ಲರೂ ಕೂಡ. ಸಂಸಾರ ಮಾನವರಿಗೆ ಅಂದ್ರೆ ನಿತ್ಯ ಸಂಸಾರಿಗಳಿಗೆ ಅಂತ, ಮಾನವರು ಇಲ್ಲಿ ಅಂದ್ರೆ ನಿತ್ಯ ಸಂಸಾರಿ, ರೆಪ್ರೆಸೆಂಟೇಟಿವ್ಸ್ ಆಫ್ ನಿತ್ಯ ಸಂಸಾರಿಸ್. ಅಂದರೆ ಮೋಕ್ಷ ಯೋಗ್ಯ ಜೀವರಾಶಿಗಳಿಗೆ ಮೋಕ್ಷವನ್ನು, ನಿತ್ಯ ಸಂಸಾರಿಗಳಿಗೆ ನಿತ್ಯ ಮಿಶ್ರ ಸಂಸಾರವನ್ನು, ದಾನವರಿಗೆ ಅಂದರೆ ಅಯೋಗ್ಯ ಜೀವರಿಗೆ, ತಮೋಯೋಗ್ಯರಿಗೆ ದುಃಖವನ್ನು, ಅನ್ನಂತಮಸ್ಸನ್ನು ತಾನು ಕೊಡ್ತಾ ಇರ್ತಾನೆ. ಸೊ ಇದು ಅವಿರತ, ವಿರತ ಇಲ್ಲದೆ, ವಿರತ ಅಂದ್ರೆ ವಿರಾಮವಿಲ್ಲದೆ, ಅವಿರತ ಅನ್ಸ್ಟಾಪಬ್ಲಿ ಕಂಟಿನ್ಯೂಸ್ಲಿ ಎವರ್ ಅಟ್ ಆಲ್ ಟೈಮ್ಸ್, ಯಾವಾಗಲೂ ಕೂಡ ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಯಾವತ್ತೂ ವಿರಾಮವಿಲ್ಲದೆ, ಬ್ರೇಕ್ ಇಲ್ಲದೆ ಪರಮಾತ್ಮ ಈ ಸಾಧನೆ ಇದನ್ನು ನಡೆಸ್ತಾ ಮುಂದುವರೆಸ್ತಾ ಇರ್ತಾನೆ. ಎಲ್ಲರಿಂದ ಸಾಧನೆಯನ್ನು ಮಾಡಿಸುತ್ತಾ ಅವರಿಗೆ ಹೇಗೆ ಹೇಗೆ ಕೊಡಬೇಕು ಅದನ್ನೇ ಕೊಡ್ತಾ ಪರಮಾತ್ಮ ಇದ್ದಾನೆ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತು ಅದು ಹೇಗೆ, ಅದನ್ನು ಬಹಳ ಸುಂದರವಾಗಿ ಸುಧಾಮ ಸಖ ಅಂತ ಹೇಳ್ತಾ ಇದ್ದಾರೆ. ಈ ಪರಮಾತ್ಮನನ್ನು ವಿಶೇಷಣ ಕೊಡ್ತಾ ಇರೋದು ಸುಧಾಮ ಸಖ. ಸುಧಾಮ ಸಖ ಅಂದ್ರೆ ಸುಧಾಮ ಅಂದ್ರೆ ಕುಚೇಲ, ಕುಚೇಲನ ಮಿತ್ರನಾದವನು. ಅಂದ್ರೆ ಇಲ್ಲಿ ಇದು ಹೇಳುವುದರ ಮೂಲಕವಾಗಿ ಕುಚೇಲ ಒಳ್ಳೆ ಜೀವ, ಒಳ್ಳೆ ಯೋಗ್ಯವಾದ ಜೀವ, ಅವನಿಗೆ ಸುಖವನ್ನು ಕೊಟ್ಟಿದ್ದಾನೆ. ಇಹಲೋಕದಲ್ಲಿ ಸುಖ, ಪರಲೋಕದಲ್ಲಿಯೂ ಸುಖವನ್ನು ಕೊಟ್ಟಿದ್ದಾನೆ. ಈ ವಿಧವಾಗಿ ಅವನು ಸುಧಾಮ ಸಖ ಅಂತ ಕರೆಯಲ್ಪಟ್ಟಿದ್ದಾನೆ. ಇಲ್ಲ ಸುಧಾಮ ಅಂತ ಹೇಳಿದ್ರೆ ಧಾಮ ಅಂದ್ರೆ ನಿವಾಸ, ಸುಧಾಮ ಒಳ್ಳೆ ನಿವಾಸ ಉಳ್ಳವರು. ಸುಧಾಮರು ಯಾರು? ಸುಧಾಮರು ಅಂತ ಹೇಳಿದರೆ ಪರಮಾತ್ಮನನ್ನು ಯಾವಾಗಲೂ ತಮ್ಮ ಮನಸ್ಸಿನಲ್ಲಿ ಧಾಮ ಅಂದ್ರೆ ನಿವಾಸ, ತಮ್ಮ ಹೃದಯ ನಿವಾಸನಾದ ಪರಮಾತ್ಮನನ್ನ ಸರಿಯಾಗಿ ತಿಳಿದವರು, ಸುಜ್ಞಾನವುಳ್ಳವರು ಅವರು ಸುಧಾಮರು. ಅಂತಹ ಜ್ಞಾನಿಗಳು ಯಾರಿದ್ದಾರೋ ಯೋಗ್ಯ ಜೀವರಾಶಿಗಳಿಗೆ ಸುಧಾಮ ಅಂತ ಕರಿ. ಸೊ ಸುಧಾಮ ಸಖ ಅಂದ್ರೆ ಯೋಗ್ಯರಾದ ಜೀವರಾಶಿಗಳಿಗೆ ಮಿತ್ರನಾಗಿದ್ದಾನೆ. ಆ ವಿಧವಾಗಿ ಇಲ್ಲದೇ ಇದ್ದವರಿಗೆ ತಾನು ಅವರಿಗೆ ದುಃಖವನ್ನೇ ಕೊಡ್ತಾನೆ, ಸುಧಾಮರಿಗೆ ಮಾತ್ರ ಸಖನಾಗಿದ್ದಾನೆ, ಮಿತ್ರನಾಗಿದ್ದಾನೆ, ಕಾಪಾಡ್ತಾನೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಸ ಸುಧಾಮ ಸಖ ಅಂತೇಳಿ ಹೇಳಿದ್ದಾರೆ. ಜೀವರಂತರ್ಯಾಮಿ ಅಂಶಿ ಕಲೇವರಗಳ ಒಳಗೆ ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈವುತ ಅನುದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನು ಉಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮ ಸಖ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ 22ನೇ ಪದ್ಯ 22nd verse, ಅದು ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗಳೊಳಗೆ ಒಳಗಾಗದಲೆ ಬ್ರಹ್ಮಾದಿ ಅಖಿಲ ಚೇತನರು ಭೂ ಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಲ ತತ್ವ ಪರೇಶಗೆ ಇವ ಅಧಿಷ್ಠಾನವು ಎಂದು ಅರಿತು ಅರ್ಚಿಸನು ಅವರತ ಅಂಥೇಳಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇಶ ದೇಶವ ನಾವು ಜಸ್ಟ್ ಒಂದು ಇದು ಪುಣ್ಯಕ್ಷೇತ್ರ ಅದು ಪುಣ್ಯಕ್ಷೇತ್ರ ಅಂತೇಳಿ ಅಲ್ಲಲ್ಲಿ ತಿರುಗಾಡಬೇಕಾಗಿಲ್ಲ, ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡು ನಾವು ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ದೇಹ ಆಯಾಸಗೊಳಿಸದೆ ಅಂದರೆ ಬೈ ಜಸ್ಟ್ ಗಿವಿಂಗ್ ಟ್ರಬಲ್ ಟು ಅವರ್ ಬಾಡಿ, ಅಂದರೆ ಅದಕ್ಕೇನು ಇದನ್ನು ತಗೊಂಡು ಹಾಗಾದರೆ ಯಾಕೆ ನಾವು ಪುಣ್ಯಕ್ಷೇತ್ರಗಳಿಂದ ಹೋಗಬೇಕಾಗಿದೆ ಎಲ್ಲ ಬಿಟ್ಬಿಡೋಣ ಅಂತ ಹೇಳಿದರೆ ಅದಲ್ಲ. ಇಲ್ಲಿ ಹೇಳ್ತಾ ಇರೋ ಸಂದೇಶ ಏನಂತ ಹೇಳಿದರೆ, ಕೇವಲ ಪುಣ್ಯಕ್ಷೇತ್ರಗಳಿಗೆ ಹೋಗಲೇಬೇಕು ಅಂಥೇಳಿ ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಳ್ಳದೆ ಪುಣ್ಯಕ್ಷೇತ್ರಗಳನ್ನು ತಿರುಗಾಡಿದರೆ ಪ್ರಯೋಜನವಿಲ್ಲ. ಪರಮಾತ್ಮನನ್ನು ತಿಳ್ಕೊಂಡು ನಾವು ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೂ ಹೋಗಬೇಕು. ಸೊ ಅದಕ್ಕೆ ದೇಶ ದೇಶವ ಸುತ್ತಿ ದೇಹ ಆಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗೆ ಒಳಗಾಗದಲೇ, ಅಂದರೆ ಮುಖ್ಯವಾಗಿ ಕಾಮ್ಯ ಕರ್ಮವನ್ನು ಬಿಡಬೇಕು, ಕಾಮ್ಯ ಕರ್ಮವನ್ನು ದುರಾಶೆಗಳಕ್ಕೆ ಅದಕ್ಕೆ ಒಳಗಾಗದಲೇ ಅದಕ್ಕೆ ವಶವಾಗದೆ ಏನು ಮಾಡ್ತಾ ಇದ್ದಾರೆ, ಬ್ರಹ್ಮಾದಿ ಅಖಿಲ ಚೇತನರು ಬ್ರಹ್ಮ ಮೊದಲಾದಂತಹ ಸಮಸ್ತ ಜೀವರಾಶಿಗಳು ಕೂಡ ಪರಮಾತ್ಮನ ಅಧಿಷ್ಠಾನಗಳು, ಅವನ ಇರುವಂತಹ ಸ್ಥಳಗಳನ್ನು ಎಲ್ಲ ಕಡೆಯ ಪರಮಾತ್ಮನ ನೋಡ್ತಾ ಇರ್ತಾರೆ ಅನ್ನೋದನ್ನು ಇಲ್ಲಿ ಭೂ ಸಲಿಲ ಪಾವಕ, ಭೂ ಅಂದೆ ಭೂಮಿ, ಸಲಿಲ ಅಂದ್ರೆ ನೀರು, ಪಾವಕ ಅಂದೆ ಬೆಂಕಿ, ಸಮೀರ ಅಂದೆ ಗಾಳಿ, ಆಕಾಶ ಸ್ಕೈ ಮೊದಲಾದ ಅಖಿಲ ತತ್ವ ಪರೇಶಗೆ ಇವ ಅಧಿಷ್ಠಾನ, ಇವೆಲ್ಲ ಕೂಡ ಪರಮಾತ್ಮನಿಗೆ ಅಧಿಷ್ಠಾನಭೂತವಾಗಿದ್ದೆ ಅಂತ ಆ ತಿಳುಕೊಂಡವರಾಗಿ ಪರಮಾತ್ಮನನ್ನು ಆ ವಿಧವಾಗಿ ಅನವರತ ಯಾವಾಗಲೂ ಕೂಡ ತಿಳುಕೊಂಡು ಅರ್ಚನೆ ಮಾಡ್ತಾ ಅರ್ಚಿಸು. ಸೊ ಅರ್ಚಿಸು, ಆ ವಿಧವಾಗಿ ಪರಮಾತ್ಮನ ಪೂಜೆಯನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ತತ್ವ ಪರೇಶಗೆ ಇವು ಅಧಿಷ್ಠಾನವು ಎಂದು ಅರಿತು ಅರ್ಚಿಸು ಅನವರತ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ವಿಧವಾಗಿ ಪರಮಾತ್ಮನನ್ನು ನಾವು ತಿಳುಕೊಂಡು ಅರಿತು ಅರ್ಚಿಸಬೇಕು ಅನವರತ ಯಾವಾಗಲೂ ಕೂಡ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸದಾಸರ್ವ ಕಾಲದಲ್ಲಿಯೂ ಪರಮಾತ್ಮನನ್ನು ಈ ಅಧಿಷ್ಠಾನಗಳಲ್ಲಿ ನಾವು ತಿಳುಕೊಂಡು ಮಾಡಿದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದಕ್ಕೆ ಒಂದು ಸಾರ್ಥಕತೆ ಬರುತ್ತೆ, ಒಂದು ಒಳ್ಳೆಯದಾಗುತ್ತೆ. ಈ ಅಧಿಷ್ಠಾನ ಪರಮಾತ್ಮನಿಗಿರುವ ಈ ಅಧಿಷ್ಠಾನಗಳನ್ನು ತಿಳುಕೊಳ್ಳದೆ ನಾವು ಪುಣ್ಯಕ್ಷೇತ್ರಗಳಿಗೆ ಹೋದರೆ ಅವು ನಿಷ್ಫಲವಾಗುತ್ತೆ. ಅಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅವನ ಸನ್ನಿಧಾನವಿದೆ ಹೊರತು ಪರಮಾತ್ಮ ಪುಣ್ಯಕ್ಷೇತ್ರಗಳಲ್ಲಿ ಮಾತ್ರವೇ ಇದ್ದಾನೆ, ಇನ್ನು ಎಲ್ಲಿ ಇಲ್ಲ ಅನ್ನುವ ಅಜ್ಞಾನಕ್ಕೆ ಒಳಗಾಗಬಾರದು ಅನ್ನುವುದು ಇಲ್ಲಿ ಮುಖ್ಯವಾದ ಸಂದೇಶ. ಸೊ ಆ ಸಂದೇಶ ದೃಷ್ಟಿಯಲ್ಲಿ ನಾವು ನೋಡಬೇಕು. ಆದರೆ ಹಿನ್ನೆಲೆ ನೋಡಿದಾಗ ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ಪರಮಾತ್ಮನ ಆ ಒಂದು ಚಿಂತನೆ, ಅವನ ಎಲ್ಲ ಸರ್ವಾಧಿಷ್ಠಾನತ್ವವನ್ನು ನಾವು ತಿಳ್ಕೊಂಡ್ರೆ ಅದು ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗಳಿಗೆ ಒಳಗಾಗದಲೇ ಬ್ರಹ್ಮಾದಿ ಅಖಿಲ ಚೇತನರು ಭೂ ಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಲ ತತ್ವ ಪರೇಶಗೆ ಇವು ಅಧಿಷ್ಠಾನವು ಎಂದು ಅರಿತು ಅರ್ಚಿಸು ಅನವರತ ಅಂತೇಳಿ ಅದು ಹೇಳಿದ್ದಾರೆ 22ನೇ ಪದ್ಯ. ನಾವು ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸೋಣ. ನಾಳೆ ನೆಕ್ಸ್ಟ್ ಕ್ಲಾಸ್ನಲ್ಲಿ 23ನೇ ಪದ್ಯ ನೋಡೋಣ. ನಾಳೆ ಗೀತಾ ಕ್ಲಾಸ್ ಇರುತ್ತೆ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ಮಸ್ತು. ಸಹಯನವಾದ ಮನಸ್ಸೇಂದಿರುವ ಬುದ್ಧಾತ್ಮನಾವ ಅನಸ ಸ್ವಭಾವ ಕರೋಮೀತ್ಯ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸರ್ವೇ.